ಜಯತಿ ಹರೇರಿಚಿಂತ್ಯ ಸರ್ವದೇವೈಕ ವಂದ್ಯ ಪರಮಗುರು ರವೀಷ್ಟ ವಾಪ್ತಿದ ಸಜ್ಜನಾನಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿರ್ ಮಾನದೋನಃ ಜಯತ್ಯಜೋ ಅಖಂಡ ಗುಣವರು ಮಂಡಲಃ ಸದೋದಿತೋ ಜ್ಞಾನ ಮರೀಚಿ ಮಾಲಿ ಸುಮಕ್ತಹಾರ್ದೋಚ್ಚ ತಮೋನಿ ಹಂತ ವ್ಯಾಸ ಅವತಾರೋ ಹರಿರಾತ್ಮ ಭಾಸ್ಕರ ಜಯತ್ಯಜೋ ಅಕ್ಷೀಣ ಸುಖಾತ್ಮಬಿಂಬ ಸ್ವೈಶ್ವರ್ಯ ಕಾಂತಿ ಪ್ರತತ ಸದೋದಿತ ಸ್ವಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತಾರೋ ಹರಿರೀಶ ಚಂದ್ರಮಃ ಜಯತ್ಯ ಸಂಖ್ಯೋರ್ ಬಲಾಂಬುಪುರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಖ ಸಾಗರ ಎದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಶು ಕಾರ್ಯಂ ಕಾರ್ಯಜ್ಞ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾ ದರದಿ ಕೇಳುವುದು ಆ ದರದಿ ಕೇಳುವುದು. ಸೊ ಬೇಸಿಕಲಿ ಏನ್ ಹೇಳ್ತಾ ಬಂದೀವಿ ಅಂದ್ರೆ ವಾಯುದೇವರ ಮಹಿಮೆಯನ್ನೇ ನೋಡ್ತಾ ಬಂದಿದ್ವಿ. ತಾರತಮ್ಯ ಒಂದು ಅದು ದಟ್ ಕ್ಲಾಸ್ ಅಟೆಂಡೆಡ್ ತಾರತಮ್ಯ ಒಂದಾಯ್ತು. ಆಮೇಲೆ ಬಂದು ತಾರತಮ್ಯಗೆ ಸಂಬಂಧವಾಗಿ ಯಾವಾಗ ಏನು ಉಪಾಸನೆ ಮಾಡಿದ್ರು ಆ ಶಿಲಕಶಾಲಾವತ್ತ ಅವನ ಕಥೆಯನ್ನು ಹೇಳುವಾಗ ದೇರ್ ಆಲ್ಸೋ ವಿಸಾಟ್ ಏನು ಉಪಾಸನೆ ಏನೇನು ಮಾಡಿದ್ರು ಕೊನೆಯಲ್ಲಿ ವಿ ಹ್ಯಾವ್ ಟು ಗೋ ಅಂಡ್ ರೀಚ್ ಇಟ್ ಮುಟ್ಟಬೇಕು ದೇವರನ್ನ. ಶಿಲಕ ಶಾಲಾವತ್ತ ಚೈಕಿತಾನ್ಯ ದಾಲ್ಭ್ಯ ಮತ್ತು ಪ್ರವಾಹನ ಜೈಬಿಲಿ ಇದು ಆ ಕಥೆಯನ್ನು ನೋಡಿದ್ದೀವಿ. ಎಲ್ಲಿ ಏನು ಅದರಲ್ಲಿ ಟೇಕ್ ಹೋಮ್ ಮೆಸೇಜಸ್, ಯಾವುದೇ ಒಂದು ತಕೊಂಡನು ಯಾವುದೇ ಪೂಜೆ ಅದು ನಮಗೆ ಹಾಗೆ ಅನ್ವಯ ಆಗತ್ತಂದ್ರೆ ಯಾವ ಪೂಜೆ ಮಾಡಿದರೂ ಅದರಲ್ಲಿ ಅಂತರ್ಯಾಮಿಯಲ್ಲಿ ನೆಲೆಗೊಳಿಸಬೇಕು, ಅಲ್ಲಲ್ಲೇ ನಿಲ್ಲಿಸಬಾರದು. ಗೌರಿ ಪೂಜೆ ಮಾಡಿದ ಗೌರಿ ಅಷ್ಟೇ ಅಷ್ಟೇ ನಿಲ್ಲಿಸಬಾರದು, ಗೌರಿ ಅಂಬೋ ಸ್ತ್ರೀ ರೂಪ ನಾರಾಯಣಿ ರೂಪದಲ್ಲಿ ನಿಲ್ಲಬೇಕು. ಹಾಗೇನೆ ಒಂದೊಂದು ಅದನ್ನ ತಿಳಿಸಿಕೊಡುವುದಕ್ಕೆ ಸಾಮದ ನೆಲೆ ಯಾವುದು ಅಂತ ಒಂದು ಕ್ವಶನ್. ಸಾಮ ನಾವು ಯಾ ನಾವು ನೀವು ಸಾಮಗಾನ ಏನು ಮಾಡಲ್ಲ, ಒಂದು ಇಲ್ಲ, ಏನೋ ಹಾಡು ಹೇಳ್ತೀವಿ ಅಷ್ಟೇ. ಇದರಿಂದ ನಮ್ಗೆ ಏನು ಅಂದ್ರೆ ಯಾವುದೇ ತಕೊಂಡ್ರು ನೆಲೆ ಯಾವುದು ಅಂತ ಕೇಳ್ತಾನೆ ಅವನು. ಆಶ್ರಯ ಯಾವುದು ಅಂತ ಕೇಳಿದ್ರೆ ದೇವರನ್ನ ಹೊರತುಪಡಿಸಿ ಯಾವ ಆಶ್ರಯನೂ ಇರೋದಿಲ್ಲ. ಅದಕ್ಕೆ ಏನು ಪೂಜೆ ಏನು ಚಿಂತನೆ ಏನೇ ಮಾಡಿದ್ರು ಆ ಹೆಸರು ಯಾರಿಗೆ ಯಾರು ಒಡೆಯನೋ ಹೆಸರಿಗೆ ಯಾರು ಒಡೆಯನೋ ಅವನನ್ನೇ ನಾವು ಚಿಂತನೆ ಮಾಡಬೇಕು ಅಂಬುದು ಆ ಉಪಾಸನೆ. ಆ ಉಪಾಸನದ ಬೇರೆ ಒಂದಿಲ್ಲ, ಚಿಂತನೆ. ಈ ಚಿಂತನೆಯಿಂದ ಹೊಸರು ತಿಳಿದೀವಿ ನಾವು. ಇದಾದ ಮೇಲೆ ನೆಕ್ಸ್ಟ್ ಬಂದು ತಾರತಮ್ಯ. ನೆಕ್ಸ್ಟ್ ನಾವು ನೋಡಿದ್ ಬಂದು ತಾರತಮ್ಯ ಪ್ರಕಾರ. ತಾರತಮ್ಯವನ್ನ ಸರಿಯಾಗಿ ತಿಳ್ಕೋಬೇಕು, ಮುಖ್ಯವಾಗಿ ಭಗವಂತ ಆ ರೀತಿಯಿಂದಲೂ ಒಂದೊಂದು ಒಂದೊಂದು ಹಯ್ಯ ರಸ ರಸತಮ ರಸತರ ಪರಮ ಪರಮ ಪರ ರಸತಮ ಪರಮ ಪರಾರ್ಧ ಪರಮ ಪರಾರ್ಧ 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 ಪರಾರ್ಧ್ಯ ಸೊ ಪರೋವರಿಯ ಅನ್ನಬೋ ದೇವರೇ ಎಲ್ಲದಕ್ಕೂ ಅದು ಎರಡು ಸಂವಾದಿಯಾಗಿ ಹೋಯ್ತು. ಅದು ತಿಳಿದ ಮೇಲೆ ದೇವರದು ಅದಾದ ಮೇಲೆ ನೆಕ್ಸ್ಟ್ ಬಂದು ವಾಯುದೇವರು ಆ ದೇವರನ್ನ ಯಾವ ರೀತಿಯಿಂದ ತಿಳ್ಕೋಬೇಕು, ಎಲ್ಲಿ ತಿಳ್ಕೋಬೇಕು, ಡೈರೆಕ್ಟ್ ಆಗಿ ಹೋಗ್ಬೇಕಂದ್ರೆ ಇಲ್ಲ, ಅದಕ್ಕೆ ಒಂದು ಅಧಿಷ್ಠಾನ ಒಂದು ಗುರು ಅಂಬೋದು ಬೇಕೇ ಬೇಕು. ದೇವರ ಚಿಂತನೆಗೆ ಒಂದು ಗುರು ಬೇಕು, ಮುಖ್ಯ ಗುರು ದೇವರ ಚಿಂತನೆಗೆ ಬೇಕು. ದೇವರ ಚಿಂತನೆಗೆ ಮುಖ್ಯ ಗುರು ಬೇಕು ಅಂದ್ರೆ ಯಾವ ಗುರು ಅಂತ ಅಲ್ಲಿ ಒಂದು ಇಲ್ಲಿ ಒಂದು ಕ್ವಶನ್ಸ್ ಬರ್ಬೇಕಾಯ್ತು. ಆಕ್ಚುಲಿ ಯಾವ ಕ್ವಶನ್ ಅದು ಯಾರು ಕೇಳಿಲ್ಲ, ನಾನೇ ಕ್ವಶನ್ ಕೇಳಿ ನಾನೇ ಆನ್ಸರ್ ಮಾಡ್ತೀನಿ. ಏನು ಕ್ವಶನ್ ಬರಬೇಕು ಅಂದ್ರೆ ಇಲ್ಲಿ ವಾಯುದೇವರ ಶ್ರೇಷ್ಠತ್ವವನ್ನು ತೋರಿಸ್ಲಿಕ್ಕೆ ದೇವತೆಗಳು ಈ ತರ ಒಂದು ಮಾಡಿದರು ಅಂತ ನೋಡಿದ್ದೀವಿ. ಒಂದೊಂದು ಇದು ಎಲ್ಲರಿಗೂ ಗೊತ್ತಿರೋ ಕತೆ ದೇವರ ಒಂದೊಂದು ಪ್ರತೀಕೆ ಅಮ್ಮಗೆ ಇದರಲ್ಲಿ ಮಾಡಿದ ಅಗ್ನಿ ಪ್ರತೀಕ ಅಗ್ನಿ ಪ್ರತೀಕ ಪ್ರವಾಹನ ಪ್ರತೀಕ ಸೂರ್ಯನ ಪ್ರತೀಕ ಚಂದ್ರನ ಇಂದ್ರನ ಪ್ರತೀಕ ರುದ್ರನ ಪ್ರತೀಕ ಎಲ್ಲ ಒಡೆದೋಯ್ತು, ಮಣ್ಣಿನ ಪ್ರತೀಕಗಳು ಒಡೆದೋಯ್ತು, ಬಂಡೆಯ ಕಲ್ಲಂತೆ ಇರುವಂತ ವಾಯುದೇವರು ಹೀಗೆ ಮಾಡಿದೆ. ಅಲ್ಲಿ ಏನು ಕ್ವಶನ್ ಬರಬೇಕು ಅಂದ್ರೆ ಏನಾಯ್ತು ಇಲ್ಲಿ ಅಗ್ನಿಯಲ್ಲಿ ಮಾಡಿದಾಗೆ ಅಗ್ನಿಯನ್ನ ದೈತ್ಯರು ದಾವಳಿ ಮಾಡಿದ್ರು ಅಂತ ಬಂತು. ಅಂದ್ರೆ ಅಗ್ನಿಯಲ್ಲಿ ಎಲ್ಲಿ ಅಂತ ಬಾಯಲ್ಲಿ ವಾತಾಪಿ ಇದ್ದಾನೆ ಅಗ್ನಿ ಇದ್ದಾನೆ. ಸೊ ನಾವು ಅಗ್ನಿ ಬಾಯಿಯಲ್ಲಿ ನಾವು ಏನೋ ಒಂದು ಹೇಳಕ್ಕೆ ಬರ್ತೀವಿ ಆವಾಗ ವಾತಾಪಿ ಬಂದು ಅಗ್ನಿಯನ್ನ ಓವರ್ ವಾತಾಪಿ ಅಂದ್ರೆ ವಾತಾಪಿಗೆ ಮೇಲೆ ಇರುವಂತ ಕಲಿಯೇ ಬರ್ತಾನೆ. ವಾತಾಪಿ ಅಂಡ್ ಅಗ್ನಿ ಅದಾಗಲ್ಲ, ಬಂದು ನಾವು ಮಾತನ್ನ ಅಪಹಾರ ಮಾಡ್ಕೊಂಡು ಹೋಗ್ಬಿಟ್ರೆ ಏನ್ ಮಾಡೋದು? ಅಗ್ನಿ ಏನ್ ಮಾಡೋದು ಅಂದ್ರೆ ಅಲ್ಲಿ ಹೇಳ್ತಾರ, ಅಲ್ಲಿ ಅರ್ಥ ಹೇಗೆ ಅಂದ್ರ ಅಗ್ನಿಯಲ್ಲಿ ಇದೆಲ್ಲ ಕೇನ ಉಪನಿಷತ್ತು ಎಲ್ಲ ಕಡೆನೂ ಬರುತ್ತೆ, ಈ ಬಾಯಿ ಅಭಿಮಾನಿ ದೇವತೆ, ಅಗ್ನಿ ಅಭಿಮಾನಿ ದೇವತೆ ಆದಂತ ಅಗ್ನಿ ಅಂತ ಅಂದ್ರೆ ಅಲ್ಲಿ ಅಭಿಮಾನಿ ದೇವತೆಗಳನ್ನ ಇವರು ಮುಟ್ಟುತ್ತಾರ ಅಂತ ಅರ್ಥನೇ ಅಲ್ಲ. ಅಭಿಮಾನಿ ದೇವತೆಗಳಾಗಿ ಇರೋವಾಗೆ ಏನೇ ಅಭಿಮಾನಿ ದೇವತೆಗಳೇ ಬೇಕಾಗಿಲ್ಲ, ರಾಯರನ್ನ ನಮಸ್ಕಾರ ಮಾಡ್ತೀರ, ಅವ್ರು ಯಾವ ಅಭಿಮಾನಿ ದೇವತೆಯೇನು ಅಲ್ಲ, ರಾಯರಿಗೆ ಹೋಗಿ ನೀವು ನಮಸ್ಕಾರ ಮಾಡೋವಾಗ ಧೈರ್ಯವಾಗಿ ಹೋಗಿ ಮಾಡ್ತೀವಿ, ಏನಾಗಲ್ಲ, ದೈತ್ಯ ಹತ್ತಿರ ಬರಲ್ಲ. ಹಾಗಿರೋವಾಗ ಅಗ್ನಿಯಲ್ಲಿ ಎಲ್ಲ ಹೇಗೆ ಬಂದ ಅಂದ್ರೆ ಅಗ್ನಿ ಅಂತ ಇಲ್ಲಿ ಹೇಳೋದು ಅಲ್ಲಿ ಅಲ್ಲಿ ಕತೆ ಏನು ಅಭಿಮಾನಿ ಆ ಅಗ್ನಿ ವಾಕಿನ ದೇವತೆ ಹೀಗೆ ಹೀಗೆ ಅಂತ ಬರತ್ತೆ ಹೊರತು ಅಲ್ಲಿ ಅರ್ಥ ಹೇಗೆ ಮಾಡ್ಬೇಕು ಅಂದ್ರೆ ವಾಕ್ಗೇನೆ ಅಭಿಮಾನಿಯಾಗ ಇರುವಂತ ಆ ಅಗ್ನಿಗೆ ಅಂತ ಮಾಡಬೇಕು ಹೊರತು ಇಂದ್ರಿಯಗಳಲ್ಲಿ ನಮ್ಮ ಇಂದ್ರಿಯ ಪ್ರೇರಕರಾಗಿ ಇರೋವಾಗೆ ಅಲ್ಲಿ ಯಾವ ದೈತ್ಯ ಶಕ್ತಿ ಬರೋದಿಲ್ಲ. ಯಾಕೆ ಅಂದ್ರೆ ಅಭಿಮಾನಿ ಅಂತಾನೆ ಅರ್ಥ. ಏನ್ ಅಭಿಮಾನಿ ಅಂದ್ರೆ ಅಭಿಮಾನಿ ಎಂಬುದು ಒಂದು ಚೈನ್, ಆ ಚೈನ್ ಅನ್ನ ಕೈಲಿ ಧಾರಣೆ ಮಾಡಿ ಇರುವವನು ಭಗವಂತ ಇದ್ದಾನೆ, ವಾಯುದೇವರು. ಹೇಗೆ ಅಂದ್ರೆ ಈ ಅಗ್ನಿದೇವರು ಎಂಬೋ ಕೂಸನ್ನ ಎತ್ತುಕೊಂಡಿರೋದು ವಾಯುದೇವರು, ಯಾರು ಹತ್ರ ಬರಕ್ಕಾಗಲ್ಲ. ಹಾಗೆ ಪ್ರತಿ ಇಂದ್ರಿಯದು ನಾವು ನೋಡಿದ್ದೀವಿ ಇನ್ನೊಂದು ಕಡೆ ವಾಯುದೇವರ ಎಂಬೋ ಒಂದು ಹಗ್ಗ ಇದ್ದೇ ಇದೆ, ನಾರಾಯಣ ಅಂತರ್ಯಾಮಿ ಅಂತ ಒಂದು ಹಗ್ಗ, ನಮ್ಗೆ ಇಷ್ಟೊಂದು ಹಗ್ಗದಿಂದ ಕಟ್ಟಿ ಹಾಕಿದ್ದಾರೆ ಅಂತ ಹೇಳ್ತೀವಿ. ಅಂದ್ರೆ ಇವರ ರಕ್ಷಣೆಯಲ್ಲಿ ಇರೋ ಕಾರಣದಿಂದ ರಾಯರಿಗೆ ಮಾಡಿದ್ದಾಗಲೂ ನಮ್ಗೆ ಏನು ದೈತ್ಯರು ಹತ್ರ ಬರಲ್ಲ. ಗುರುಗಳು ಅಂದ್ರೆ ವಾಟ್ ಐ ಆಮ್ ಟೇಕಿಂಗ್ ಇಸ್ ಜಗನ್ನಾಥ ದಾಸರು, ಅಪ್ಪಟ್ಸ್ ತಗೊಳ್ತಾ ಇದ್ದೀನಿ ನಾನು, ಇವ್ರಿಗೆಲ್ಲ ಮಾಡೋವಾಗ ಏನು ಬರೋದೇ ಇಲ್ಲ ನಮ್ಗೆ. ಸೊ ಅಭಿಮಾನಿತ್ವ ದೇವ ಅಭಿಮಾನಿ ದೇವತೆಗಳಿಗೂ ಬರೋದಿಲ್ಲ. ಯಾರಿಗೆ ಅಪ್ಲೈ ಆಗತ್ತ ಅಂದ್ರೆ ಅವರು ಸ್ವರ್ಗಕ್ಕೆ ಕೆಳಗೆ ಯಾವ ಯಾವ ರೂಪ ತಗೊಳ್ತಾರೋ, ಸ್ವರ್ಗ ಅಂಡ್ ಕೆಳಗೆ ಆ ರೂಪ ಅವರು ಧಾರಣೆ ಮಾಡಿದಾಗ ಅಧಿದೈವ ಎಂಬುದು ಲಿಮಿಟೆಡ್ ಸೆನ್ಸ್, ಅಧಿದೈವ ನಾವು ಹೇಳ್ತೇವೆ ಅಧ್ಯಾತ್ಮ ಅಂದ್ರೆ ಪಿಂಡಾಂಡ, ಅಧಿದೈವ ಎಂಬುದು ಬ್ರಹ್ಮಾಂಡ ಅಂತ ತಗೊಳ್ತೀವಿ. ಈ ಬ್ರಹ್ಮಾಂಡದಲ್ಲಿ ಅದು ಅಧಿಭೂತದಲ್ಲಿನೂ ಇಲ್ಲ, ಈ ಅಧಿದೈವರು ಒಂದು ರೂಪದಿಂದ ಈ ಕೆಳಗೆ ಸ್ವರ್ಗಕ್ಕೆ ಕೆಳಗೆ ಇರುವಾಗ ಮಾತ್ರ ಅವರನ್ನ ಮಾತ್ರ ಅಟ್ಯಾಕ್ ಮಾಡುವ ಶಕ್ತಿ ಈ ಕಲ್ಯಾದಿಯವರಿಗೆ ಇದ್ದ. ಅಲ್ಲಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಇಷ್ಟು ದೊಡ್ಡ ದೇವತೆಗಳ ಅವತಾರಗಳು ಅಂಶಗಳು ಇದೆಲ್ಲ ಹೇಗಾಗತ್ತೆ, ಅಶ್ವತ್ಥಾಮ ಹೇಗಾಗಾದ. ಸೊ ಹೀಗೆ ಹೇಳಕ್ಕೆ ದೇರ್ ಇಟ್ ಈಸ್ ಪಾಸಿಬಲ್ ಅಂತ ಅದನ್ನ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ದಟ್ ಈಸ್ ದ ಕ್ಲಾರಿಫಿಕೇಶನ್, ದಟ್ಸ್ ದ ಕ್ವಶನ್ ಅಂಡ್ ದಟ್ಸ್ ದ ಆನ್ಸರ್. ಇದನ್ನ ತಿಳಿಸಿಕೊಳ್ಳಕ್ಕೆ ನಾವು ವೆಂಟು ಬೃಹದಾರಣ್ಯಕ ಉಪನಿಷತ್ತಿಗೆ ಹೋಗಿ ಹಂಸ ಮಂತ್ರವನ್ನ ನಾವು ಮಾಡ್ತೀವಿ, ಎಲ್ರು ಮಾಡ್ತೀರ, ಆರು ಮೂರೆರಡು ಹಂಸ ಮಂತ್ರ ಮಾಡದೇ ಇರೋರು ಆರು ಮೂರೆರಡೊಂದು ಸಾವಿರನಾರು ಹೇಳ್ತೀವಿ ಶ್ವಾಸ ಜಪಗಳ ಅಂತ ಹೇಳ್ತೀವಿ. ಸೊ ಇದು ನಾವು ಮಧ್ವರು ಮಾಡೋದಂತಲ್ಲ, ಇದು ವ್ರತ ಮೀಮಾಂಸ ಎಂಬುದು ಬೃಹದಾರಣ್ಯಕೋಪ ಉಪನಿಷತ್ತಲ್ಲೇ ಬಂದಿದೆ ಈ ವ್ರತ ಮೀಮಾಂಸ. ಇದನ್ನ ದೀಕ್ಷೆ ತೊಟ್ಟು ಮಾಡಬೇಕು, ದೀಕ್ಷಾಬದ್ಧರಾಗಿ ದಿನಾಗ್ಲೂ ಚಿಂತನೆ ಮಾಡಬೇಕು. ದೀಕ್ಷೆ ಏನು ಅಂದ್ರೆ ದಿನಾಗ್ಲೂ ಬೆಳಿಗ್ಗೆ ಏಳುವಾಗ ಎದ್ದು ಸ್ನಾನ ಪಾನ ಮಾಡ್ತೀವಿ ಆಮೇಲೆ ಯಾಕೆ ಹೇಳ್ಬೇಕಾದ್ರೆ, ಬಟ್ ಐಡಿಯಲ್ ಈಸ್ ಬೆಳಿಗ್ಗೆ ಏಳುವಾಗ ಕಣ್ಣು ತೆಗೆದಾಗ ಪ್ರಾಣ ಇದೆ ಅಂತ ನಮ್ಗೆ ಗೊತ್ತಾಗತ್ತಲ್ಲ, ಎಚ್ಚರ ಆಗತ್ತಲ್ಲ, ಹೆಚ್ಚು ಇನ್ನೂ ಹೇಳ್ತಾರಲ್ಲ ಸ್ಮೃತ್ವ ಹರಿಂ ವಿಷ್ಣುಂ ಅಂತ ಹೇಳ್ತೀವಿ. ಸ್ಮೃತ್ವ ಹರಿಂ, ಹರಿ ಎಂಬುದಕ್ಕೆ ಎರಡು ಅರ್ಥನೂ ಬಂದ್ಬಿಡತ್ತೆ. ಸೊ ವಾಯುದೇವರು ಅಲ್ಲಿ ನಾರಾಯಣ ಹರಿ, ಈ ವಾಯುದೇವರೇ ಉಸಿರು ಕೊಟ್ಟಿದ್ದಾರೆ ಅಂತ ಚಿಂತನೆಯಿಂದ ಹೇಳೋದು ಪ್ರಾತ ಯೋಗ ಅಂತ ಅದಕ್ಕೆ ಹೇಳಿದ. ಸೊ ಇದು ಮಾಧ್ವರಿಗೆ ಅಂತಲ್ಲ, ವೇದಾಂತಿಗಳು ಎಲ್ಲರಿಗೇನು ಸಂಬಂಧಪಟ್ಟದ್ದು, ಅದೇ ಮರೆತೋಯ್ತು ಎಲ್ಲರಿಗೇನು. ಮಧ್ವಾಚಾರ್ಯರು ಬಂದು ಅದು ಹಂಸ ಮಂತ್ರ ಜಪ ಹೇಗೆ ಮಾಡೋದು ಅಂತ ಅದು ಗಂಡಸರೇ ಇವ್ರಿಗೆ ಯಾರ್ಯಾರಿಗೆ ಅಧಿಕಾರ ಇದೆ ಅವ್ರಿಗೆ ಹೇಳಿಕೊಟ್ಟು, ಅದು ಗಂಡಸರಿಗೆ ಮಾತ್ರ ಅಲ್ಲಪ್ಪ ಹೆಂಗಸರು ಮಾಡಲೇಬೇಕು ಅಂಬೋದನ್ನ ಜಗನ್ನಾಥ ದಾಸರು ಸ್ಪಷ್ಟ ಸ್ಪಷ್ಟವಾಗಿ ಜಗನ್ನಾಥದಾಸ ತಿಳಿಸಿಕೊಟ್ಟು ನಮಗೆ ಮಹತ್ ಉಪಕಾರ ಅವರು ಮಾಡಿದ್ದಾರೆ. ಸೊ ಈ ಕಥೆಯನ್ನ ನೋಡಿದ್ದೆ ವ್ರತ ಮೀಮಾಂಸ ಅಂತ ನೋಡಿ, ಆ ವ್ರತ ಮೀಮಾಂಸ ಮಾಡುವಾಗಲೂ ಒಂದು ಉಪಾಸನೆ, ಉಪಾಸನೆ ಅಂದ್ರೆ ಚಿಂತನೆ, ನಮಗೆಲ್ಲ ಅಷ್ಟೇ. ಚಿಂತನೆಗಳಲ್ಲಿ ಯಾವತ್ತೂ ಎರಡು ಕ್ರಮ ಇದೆ. ಇದು ದಾಸ ಸಾಹಿತ್ಯದಲ್ಲಿ ಏನೋ ಬಂದಿದೆ ಅಂತ ಮಾತ್ರ ತಿಳ್ಕೋಬೇಡಿ. ದಾಸ ಸಾಹಿತ್ಯದಲ್ಲಿ ಜಗನ್ನಾಥ ದಾಸರು ಮುಂತಾದವರು ಎತ್ತಿ ತೋರಿಸಿದ್ದಾರೆ ಇರೋದನ್ನೇ. ಎಲ್ರಿಗೆ ಮರ್ತೋಯ್ತು, ನಮ್ಮಂಥವ್ರಿಗೆ, ನಮ್ಗೆ ಹೇಳಿಕೊಡೋರಿಗೆ, ಇವರಿಗೆಲ್ಲ ಮರ್ತೋಯ್ತು ಅದು. ಅದನ್ನ ಅವರು ಎತ್ತಿ ಹಿಡಿದಿದ್ದಾರೆ. ಏನು ಚಿಂತನೆ ಅಂದ್ರೆ, ಯಾವಾಗಲೂ ಚಿಂತನೆ ಹೇಳ್ತಾರಲ್ಲ ಇಲ್ಲಿ ಅಲ್ಲಿ ಅಂತ, ಇಲ್ಲಿ ದೇಹದಲ್ಲಿ ಇರೋದು, ಹೊರಗೆ ಪ್ರಪಂಚದಲ್ಲಿ ಇರೋದು, ಪ್ರಪಂಚದಲ್ಲಿ ಇರೋದು ಇಲ್ಲಿದ ಪಿಂಡಾಂಡ ಬ್ರಹ್ಮಾಂಡ ಚಿಂತನೆ ಅಂತ ಒಟ್ಟಿಗೆ ಹೋಗಬೇಕು. ಇದು ಇನ್ಸೈಡ್ ಅಂಡ್ ಔಟ್ ಸೈಡ್, ಇನ್ಸೈಡ್ ಅಂಡ್ ಔಟ್ ಸೈಡ್ ಎರಡು ಹಾಕ್ಬೇಕು. ಹೊರಗೆ ಇರೋ ಇನ್ಸೈಡ್ ಇರೋದು ಗೊತ್ತಿಲ್ಲ, ಹೊರಗೆ ಇರೋದನ್ನ ನೋಡಿ ಹಾಗೇನೆ ಒಳಗೆ ಇದೆ. ಫ್ರಮ್ ಅನ್ನೋನ್ ಟು, ಫ್ರಮ್ ನೋನ್ ಟು ಅನ್ನೋನ್, ಹೀಗೆ ಚಿಂತನೆ ಮಾಡ್ಬೇಕು. ಇದನ್ನೇ ಚಿಂತನೆಯ ಮುಖ. ಇದು ಬಂದಾಗ ಏನಾಗತ್ತೆ, ದೇವರ ವ್ಯಾಪ್ತಿ, ವ್ಯಾಪ್ತಿ ಎಲ್ಲಾ ಕಡೆನೂ ದೇವರು ಇದ್ದಾನೆ ಎಂಬ ಪ್ರೊಟೆಕ್ಷನ್ ಸಿಕ್ಕತ್ತೆ. ಸೊ ಇದನ್ನ ಉಪನಿಷತ್ತುಗಳು ಹೇಳತ್ತೆ ಅಂತ ಹೇಳಿ ಅಲ್ಲಿ ವ್ರತ ಮೀಮಾಂಸದಲ್ಲಿ ಅದನ್ನ ನೋಡಿದೆವು. ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ದೇಹದಲ್ಲಿ ಮಾತ್ರ ಉಸಿರು ನಾನ್ ಸ್ಟಾಪ್ ಇದೆ ಎಂಬುದು ಇಲ್ಲಿ ಮಾತಲ್ಲ, ಹೊರಗಡೆನು ವಾಯು ಎಂಬ ರೂಪದಲ್ಲಿ ಹೊರಗಡೆ ಇದ್ದಾನೆ. ಒಳಗಡೆ ಪ್ರಾಣ ಅಂತಿರೋನೇ ವಾಯು ಅಂತಿದ್ದಾನೆ. ವಾಯು ನಮ್ಗೆ ಕಾಣಿಸುತ್ತೆ, ಸೈನ್ಸ್ ಅಲ್ಲಿ ತೋರಿಸುತ್ತೆ ವಾಯು ಎಂಬುದು ಕಾನ್ಸೆಪ್ಟ್ ಎಲ್ಲವನ್ನು, ಚಲನೆ ಎಂಬುದು ಗೊತ್ತಾಗತ್ತೆ. ಸೊ ಹೀಗೆ ವಾಯುದೇವರನ್ನ ಈ ಚಿಂತನೆಯನ್ನ ನಾವು ಮಾಡ್ತೀವಿ. ಹೊರಗೆ ಇರುವಂತ ವಾಯುನೇ ಅವನೇ, ಒಳಗೇನು ಪ್ರಾಣಶಕ್ತಿಯಾಗಿ ಇದ್ದಾನೆ. ಸೊ ಈ ಚಿಂತನೆ ಪಿಂಡಾಂಡ ಬ್ರಹ್ಮಾಂಡ ಚಿಂತನೆ, ಅದು ಬೃಹದಾರಣ್ಯಕೋಪನಿಷತ್ತಲ್ಲಿ ಎರಡೂ ಮಾಡಿ ಎರಡೂ ನೋಡಿದ್ದೀವಿ. ಆ ಕಂಟಿನ್ಯೂಟಿನೇ ಮುಂದಕ್ಕೆ ಮಾಡಿ ಮುಂದಕ್ಕೆ ಮಾಡ್ತಾ ಇದಕ್ಕೆ ಯಾವಾಗ್ಲೂ ನಮ್ಗೆ ಇದು ಈ ತರ ಎಲ್ಲ ಉಪನಿಷತ್ತುಗಳಲ್ಲಿ ಹೇಳಿದ್ದ ಮಾತು ಮಾತ್ರ ಇಲ್ಲ, ಯಾವಾಗ್ಲೂ ಸಂಸ್ಕೃತದಲ್ಲಿ ಪ್ರಯೋಗ ಇದೆಯಾ, ಏನೇನಾರು ಒಂದು ಹೇಳಿದೆ ಇದಕ್ಕೆ ಯಾರನ್ನಾರು ಮಾಡಿದ್ದಾರ, ಯಾರನ್ನಾರು ನೀವು ನೀವು ಹೇಳೋದೇನು ತ್ರೇತಾ ಇದನ್ನ ವೇದಿಕ ಡೇಸ, ಯಾರನ್ನಾರು ಮಾಡಿದ್ದಾರ, ಮಾಡಿ ಫಲವನ್ನ ಕಂಡಿದ್ದಾರ, ಅದನ್ನ ಈವಾಗ ಮಾಡಿದನ್ನು ಫಲ ಸಿಕ್ಕತ್ತ ಅಂದ. ಅದರ್ವೈಸ್ ಇಟ್ಸ್ ನಾಟ್ ಪಾಸಿಬಲ್. ಯಾವಾಗ್ಲೂ ಆ ಕಾಲದಲ್ಲಿ ಅವರೆಲ್ಲ ಮಹಾಮಹಾಪುರುಷರ್ರಿ, ಅವರೆಲ್ಲ ಮಾಡಿದ್ದಾರೆ, ಅವ್ರಿಗೆಲ್ಲ ಸಿಕ್ಕಿತ್ತು. ನೀವು ನಾವು ಅಲ್ಪ 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 ಮಹಾ ಅಲ್ಪ ಜನರು, ನಮ್ಗೆಲ್ಲ ಇದೆಲ್ಲ ಸಿಕ್ಕಲ್ಲ, ನಮ್ಗೆ ಪ್ರಯೋಜನ ಇಲ್ಲ, ನಾವು ಮಾಡಲ್ಲ, ಅದು ಬಿಟ್ಟು ಬಿಡುವ ಬಿಟ್ಟು ಬಿಡೋ ಪ್ರಸಂಗ ಬರತ್ತೆ. ಇಲ್ಲ, ಮಾಡಿದ್ದಾರೆ, ಮಾಡಿದ ಮೂಲಕವಾಗಿ ಹೀಗಾಯ್ತು, ಅವರುಗಳು ಮುಂದೆ ಮುಂದೆ ಬರುವ ಜನಕ್ಕೇನು ಮಾಡಿದ್ದಾರೆ, ಮುಂದೆ ಯಾರು ಯಾರು ಈ ಚಿಂತನೆಯನ್ನ ಮಾಡ್ತಾರೋ, ಯಥಾಯೋಗ್ಯವಾಗಿ ಈ ತಿಳ್ಕೊಳ್ತಾರೋ, ದೇವರೇ ನೀನು, ವೇದಗಳೇ ಹೇಳುತ್ತೆ, ದಿಸ್ ಇಸ್ ವೇದ, ವೇದ ಪುರುಷ ಹೇಳ್ತಾನೆ. ಯಾ ವೇದ ಪುರುಷ ಹೇಳೋದೇನು, ಯಾವಾಗ ಯಾರು ಯಾವ ಅವಸ್ಥೆಯಲ್ಲಿ ಹೇಗೆ ಚಿಂತನೆ ಮಾಡಿದ್ರು ಫಲ ಸಿಕ್ಕತ್ತೆ ಅಂತ ಅಲ್ಲಿ ಭರವಸೆಯನ್ನು ಕೊಡ್ತಾರೆ. ಬಿಕಾಸ್ ಆಫ್ ದೀಸ್ ಸೊ ಇಟ್ಸ್ ವೆರಿ ಟೆಂಪ್ಟಿಂಗ್. ಏ ಇವಾಗ ನಾವು ಮಾಡಿದ್ರು ನಮ್ಗೆ ಫಲ ಸಿಕ್ಕತ್ತೆ ಅಂದರೆ ಅಂದ್ರೆ ಆ ಫಲದ ಮಹತ್ವ ಏನು, ಫಲ ಅಂದ್ರೆ ಅಭಿಷ್ಟ ಸಿದ್ಧಿ. ನಾವು ಬಯಸಿದ್ದು ನಮ್ಗೆ ಸಿಕ್ಕತ್ತೆ, ಬಯಸಿದ್ದು ಅಂದ್ರೆ ಶಾಶ್ವತವಾಗಿರೋ ಏ ನಮ್ ಕಷ್ಟ ಪರಿಹಾರ ಆಗತ್ತೆ, ಪಾಪ ಹೋಗುತ್ತೆ, ಇದು ಎಲ್ಲ ಫಲ ಇದೆ ಅಂತ ಸಿ ಅದು ನಿಮ್ಗೆ ಮನವರಿಕೆ ಆದರೆ ಯು ವಿಲ್ ಪುಟ್ ಇಟ್ ಟು ಯೂಸ್. ಅದರ್ವೈಸ್ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಲ್ಲಿ ಬಿಟ್ಟು ಬಿಡೋದೇ ಆಗತ್ತೆ. ಅದಕ್ಕೆ ಹೇಳ್ತಾರೆ ಅಲ್ಲಿ ಮೂರು ಜನರನ್ನ ತಗೊಳ್ತಾರೆ. ಹೀಗೆ ಮಾಡಿದ್ದವ್ರು ಯಾರಿದ್ದಾರಂದ್ರೆ ಇವರು ಎಲ್ಲರೂ ಅಂಗೀರಸ ಗೋತ್ರದವರೇ ಇದ್ದಾರೆ, ಅಂಗೀರಸರೇ ಇದ್ದಾರೆ. ಅಂಗೀರಸ ಎಂಬವನು ಮಾಡಿದ್ದಾನೆ, ಆಮೇಲೆ ಅವನ ಕುಲದಲ್ಲಿ ಬಂದ ಬೃಹಸ್ಪತಿ ಎಂಬವನು ಮಾಡಿದ್ದಾನೆ, ಆಮೇಲೆ ಅಲ್ಲೇ ಬಂದ ಅಯಾಸ್ಯ. ಅಯಾಸ್ಯ ಬಂದು ನಾವು ನೀವು ಕೇಳಿದ್ದಿಲ್ಲ, ಬಟ್ ಅಯಾಸ್ಯ ಎಂಬವನು ವೇದಗಳಲ್ಲಿ ತುಂಬಾ ಪ್ರಸಿದ್ಧಿ. ನಿಮ್ಮ ಸ್ವಲ್ಪ ನಿಮ್ಮ ಹೋಮ ಹವನ ಎಲ್ಲ ಮಾಡೋವಾಗ ಕೊನೆಯ ಕೊನೆಯಲ್ಲಿ ಬರುವಾಗ ಪವಮಾನ ಹೋಮ ಇದೆಲ್ಲ ಬರುವಾಗ ಈ ಶಬ್ದ ತುಂಬಾ ಬಳಕೆಯಲ್ಲಿ ಇದೆ. ಅಯಾಸ್ಯ 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 ಅಯಾಸ್ ಅಂತ ಹೇಳ್ತಾನೆ ಇರ್ತಾರೆ ಅವರು. ಅಂದ್ರೆ ಎಸ್ಪೆಷಲಿ ಪ್ರಾಯಶ್ಚಿತ ಮಂತ್ರಕ್ಕೆ ಅದಕ್ಕೆಲ್ಲ ಅಯಾಸ್ಯ ಅಂತ ಅಲ್ಲಿ ವೇದಗಳಲ್ಲಿ ಪ್ರಸಿದ್ಧ. ಲೌಕಿಕದಲ್ಲಿ ನಾವು ಲೌಕಿಕ ಅಂದ್ರೆ ಔಟ್ ಸೈಡ್, ಈ ಮಂತ್ರಗಳನ್ನ ಕೇಳದೆ ಇರೋ ಜನಗಳಿಗೆ, ವೇದ ಮಂತ್ರಗಳನ್ನ ಈ ಹೋಮ ಮಂತ್ರಗಳನ್ನ ಕೇಳದೆ ಇರೋ ಜನಗಳಿಗೆ ಇದು ಹೊಸ ಹೆಸರು ಅಯಾಸ್ಯ ಅಂತ. ಈ ಮೂರು ಋಷಿಗಳು ಮಾಡಿದ್ದಾರೆ, ಈ ಮೂರು ಋಷಿಗಳು ಅಂದ್ರೆ ಇವರು ಋಷಿಗಳ ಅಂದ್ರೆ ಈ ಶಬ್ದದಿಂದ ಆ ಅರ್ಥವನ್ನು ನೋಡಿದ್ದೀವಿ. ರೀ ಅಂಗೀರಸ ಅಂತ ಹೇಳೋದು ಅಂಗೀರಸ ಋಷಿಗಳು ಹೀಗೆ ಹೀಗೆ ಸಪ್ತ ಋಷಿಗಳಲ್ಲಿ ಬರ್ತಾರಲ್ಲ ಅವ್ರ ಅಂಗೀರಸ ಯಾ ಅವರು ಹೌದು. ಮತ್ತು ಅಂಗೀರಸ ಅಂದ್ರೆ ಈ ಅಂಗಗಳಲ್ಲಿ ಎಸೆನ್ಸ್ ಸಾರಭೂತವಾದ ಅಂಗ ಯಾವುದು ಅಂದ್ರೆ ಲೋವೆಸ್ಟ್ ನಮ್ಗೆ ಮುಖ್ಯ ಲೆವೆಲ್ಲಿ ಮನುಷ್ಯನಾಗಿ ಹುಟ್ಟಿ ಮುಂದೆ ಪ್ರೋಕ್ರಿಯೇಷನ್ ಅಂತ ಹೇಳ್ತೀವಲ್ಲ, ನಮಗಿಂತ ಮಕ್ಕಳು ಸಂತತಿ ಜೀವ ಬರೋದು ಅವ್ರ ಸಾಧನೆ ಮಾಡಿಸೋ ಇದು ಒಂದು ಮಾಧ್ಯಮ. ಸೊ ರಸ ಯಾವುದು ಅಂದ್ರೆ ಈ ಪ್ರಜನನ ಶಕ್ತಿ ಅಂತ ಹೇಳ್ತಾರೆ. ಅಂದ್ರೆ ಮಕ್ಕಳು ಹುಟ್ಟಿ ಮಕ್ಕಳು ಮುಂದೆ ವೈಷ್ಣವ ಹುಟ್ಟಿ ಇದೆಲ್ಲ ಆಗ್ಬೇಕಲ್ಲ ಇದಕ್ಕೆ ಹೇಳ್ತಾರೆ. ಸೊ ಅದಕ್ಕೆ ದೇವತೆ ಆದಂತ ಅಂಗೀರಸ ಅದಕ್ಕೆ ಅನುಗ್ರಹ ಬೇಕು ಅಂದ್ರೆ ದಕ್ಷ ಪ್ರಜಾಪತಿಯನ್ನೇ ಹೇಳ್ತಾರೆ. ಸೊ ದಕ್ಷ ಪ್ರಜಾಪತಿ ಅಂಗೀರಸ ಮಾಡಿದ್ದಾನಂದ್ರೆ ಈ ಋಷಿ ಅಂಗೀರಸ ಆಬ್ವಿಯಸ್, ಇವನಿಗೆ ಮೇಲೆ ಇರುವಂತ ದಕ್ಷ ಪ್ರಜಾಪತಿಯನ್ನು ಮಾಡಿದ್ದಾನೆ. ಮತ್ತು ಅಂಗದಲ್ಲಿ ರಸಭರಿತನಾದವನು, ಎಲ್ಲ ಅಂಗಗಳನ್ನು ಕಂಟ್ರೋಲ್ ಮಾಡುವನು, ಎಲ್ಲ ಅಂಗಗಳನ್ನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡುವನು ಇಂದ್ರ. ಇಂದ್ರನು ಅಂಗೀರಸನೇ ಆಗ್ತಾನೆ ಕೈ ಮೂಲಕವಾಗ. ಕೈ ಯಾವ ಬಾಯಿ ಯಾರಿಗೇನು ಕೊಟ್ಟಿಲ್ಲ, ಕೈ ಯಾರಿಗೇನು ಕೊಟ್ಟಿಲ್ಲ, ದೇವರು ಮನುಷ್ಯನಿಗೆ ಮಾತ್ರ ಕೊಟ್ಟಿದ್ದಾನೆ. ಆ ಕೈಯನ್ನ ಬಳಸಿ ಅವನು ಪೂಜೆ ಮಾಡುತ್ತಾನೆ, ಕರ್ಮ ಮಾಡುತ್ತಾನೆ. ಕೈ ಬಳಸಿ ಕಾಲ್ ಬಳಸಿನೂ ಕರ್ಮ ಮಾಡ್ತೀವಿ, ಹೇಳೋದು ಕೈಯಿಂದ ಆಗಲ್ಲ ಅಂತ ಹೇಳ್ತೀವಲ್ಲ, ಕೈ ಪ್ರಧಾನ. ಈ ಕೈಯಿಂದಲೇ ಅಡುಗೆ ಕೊಡೋದು, ಈ ಕೈಯಿಂದಲೇ ಮಾಡೋದು, ಕೈ ಎಂಬುದು ಮುಖ್ಯ. ಸೊ ಇಂದ್ರನು ಆಗ್ತಾನೆ ಅವನೇ ಅಂಗೀರಸ ಅಂತ ಹೀಗೆ ಅಂಗಿ. ಆಮೇಲೆ ಅಂಗಗಳಲ್ಲಿ ರಸಭೂತನ ಸಾರನಾಯ ಮುಖ್ಯ ಪ್ರಾಣನು ಬಂದು ಬಿಡ್ತಾರೆ, ಎಲ್ಲರೂ ಬರ್ತಾರೆ. ಸೊ ಈ ತರಾನೇ ಬೃಹಸ್ಪತಿ ಎಂಬೋ ಶಬ್ದ ತಗೊಂಡು, ಬೃಹಸ್ಪತಿ ನಮ್ಗೆ ಗೊತ್ತು ದೇವಗುರುಗಳು ಬೃಹಸ್ಪತಿ ಆಚಾರ್ಯ ಅಂತ ಗೊತ್ತು. ಆಮೇಲೆ ಅಲ್ಲೇನಿಲ್ಲ ಬೃಹತಿ, ಬೃಹತಿ ಅಂದ್ರೆ ದೊಡ್ಡದು. ದೊಡ್ಡದು ಯಾವುದು ಅಂತ ಕೈ ಹೇಳಿದಾರಲ್ಲ, ದೊಡ್ಡದು ಯಾವುದು ಅಂತ ತಗೊಂಡ್ರೆ ದೊಡ್ಡದು ಯಾವುದು ಅಂದ್ರೆ ನಮ್ಗೆ ವಾಕ್ಯ ದೊಡ್ಡದು. ವೇದ ಬ್ರಹ್ಮ ಅಂತ ಕರೀತಾರೆ, ವೇದ ಬ್ರಹ್ಮ ಶಬ್ದ ಬ್ರಹ್ಮ ಅಂತ ಕರೀತಾರೆ. ಸೊ ವೇದಗಳಿಗೆ ಪತಿಯಾದವರು ಅಂದ್ರೆ ಎಲ್ಲ ದೇವತೆಗಳನ್ನು ತಗೊಳ್ಳಿ ನೀವು, ಎಲ್ಲರೂ ಅವರವ್ರ ಲೆವೆಲ್ ಪತಿ 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 ಅಂತ ಹೋಗ್ತಾರೆ, ಅಗ್ನಿಯಿಂದ ಎಲ್ಲರೂ ಹೋಗ್ತಾರೆ ತಿರ್ಗ. ಸೊ ಇಲ್ಲಿ ಮುಖ್ಯವಾಗಿ ಇಲ್ಲಿ 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 ತಗೊಳ್ಳೋದು ಇಂದ್ರನನ್ನು ತಗೊಳ್ತೀವಿ, ಇಂದ್ರ ಅಂತ ತಗೊಳ್ಳೋಣ ಫಸ್ಟ್. ಇದಕ್ಕೆ ನಾವು ದಕ್ಷ ಅಂತ ಮಾಡ್ಕೊಳ್ಳೋಣ, ಇಲ್ಲಿ ಬೃಹಸ್ಪತಿಗೆ ಇಂದ್ರ ಅಂತ ತಗೊಳ್ಳೋಣ. ಬೃಹಸ್ಪತಿಯಿಂದ ಬೃಹತಿ ಅಂದ್ರ, ಬೃಹತಿ ಅಂದ್ರೆ ವಾಗ್ದೇವತೆ ಸರಸ್ವತಿ ಆಗ್ತಾಳೆ ಅವಳ ಪತಿ. ಬೃಹಸ್ಪತಿ ಅಂದ್ರೆ ವಾಯುದೇವರು ಬಂದೇ ಬರ್ತಾರೆ. ಬೃಹತಿಯಿಂದ ವಾಗ್ದೇವತೆ ವೇದಗಳಿಗೆ ಅಭಿಮಾನಿಯಾದಂತೆ ಲಕ್ಷ್ಮೀ ಬರ್ತಾರೆ, ಲಕ್ಷ್ಮೀಪತಿ. ಹೀಗೆ ಎಲ್ಲರಿಗೇನು ಅನ್ವಯ ಆಗುತ್ತೆ ನಮ್ಗೆ ಒಂದು ಒಂದು ಅನುಸಂಧಾನಕ್ಕೆ. ಅಂಗೀರಸ ಎಂಬುದನ್ನ ನಾವು ಬಂದು ದಕ್ಷ ಅಂತ ತಗೊಂಡು, ಬೃಹಸ್ಪತಿ ಎಂಬುದನ್ನ ಇಂದ್ರ ಅಂತ ತಗೊಂಡು, ಆಮೇಲೆ ನೆಕ್ಸ್ಟ್ ಆಯಾಸ್ಯ ಅಂತ. ಆಯಾಸ್ಯ ಅಂದ್ರೆ ಹಾಸ್ಯ, ಹಾಸ್ಯ ಅಂದ್ರೆ ನಮ್ಮ ಮುಖ, ನಮ್ಮ ಮುಖ ಮುಖದಲ್ಲಿ ಮುಖದಿಂದ ಹಾಸ್ಯಾತ್ ಆಯತೆ, ನಮ್ಮ ಮುಖದಲ್ಲಿ ಬಂದು ನೆಲೆಸಿರುವನು, ಚಲನ ಕೊಟ್ಟು ನೆಲೆಸಿರುವನು. ದ ಒನ್ ಹೂ ಸಿಟ್ಸ್ ಅವನ್ ಅವರ್ ಫೇಸ್, ಯಾರವರು? ಪಂಚಮುಖ ರುದ್ರ. ಎಲ್ಲದೂ ಕಂಟ್ರೋಲ್ ಮಾಡೋದು ರುದ್ರನೇ ಆಗ್ತಾನಲ್ಲ. ಸೊ ಮನಸ್ಸಲ್ಲಿ ಇರೋದು ವಾಕ್ ಮೂಲಕವಾಗ ಎಲ್ಲ ತಲೆಯನ್ನು ಯೂಸ್ ಮಾಡ್ಬೇಕಲ್ಲ ಎಲ್ಲ ಬರ. ಸೊ ರುದ್ರ ಅಂತ ತೊಡ್ಕೊಳ್ಳೋದು ನಮ್ಗೆ ಒಂದು 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 ಕ್ರಮ ಬರ್ಲಕ್ಕೆ. ಸೊ ಇವರೆಲ್ಲ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು. ಯಾರು? ದಕ್ಷ ಪ್ರಜಾಪತಿ ಲೋವೆಸ್ಟ್ ಲೆವೆಲ್ಲಿ ಅಂಗೀರಸ, ಬೃಹಸ್ಪತಿ ಅಂದ್ರೆ ಇಂದ್ರ, ಅಯಾಸ್ಯ ಅಂದ್ರೆ ರುದ್ರ, ಎಲ್ಲ ಬರುತ್ತೆ. ಇದು ಒಂದೊಂದು ಮೇಲೆ ಮೇಲೆ ಹೋದ್ರೆ ನಾರಾಯಣನ ತನಕನೂ ನಮ್ಗೆ ಬರುತ್ತೆ. ಮುಖ್ಯವಾಗಿ ಇವರನ್ನ ತಗೊಂಡು ಮನೋಭಾವವನ್ನ ವಾಕ್ ಮೂಲಕವಾಗ ವ್ಯಕ್ತ ಮಾಡೋದು, ಅದಕ್ಕೆ ಅಯಾಸ್ಯ ಅಂತ ಅವನ್ನ ಕರೀತಾರೆ. ಋಷಿನೂ ಇದ್ದೇ ಇದ್ದಾನೆ. ಸೊ ಹೀಗೆ ಅಗ್ನಿನೂ ಇದ್ದೇ ಇದ್ದಾನೆ, ಎಲ್ಲ ಬರುತ್ತೆ ನಮ್ಗೆ, ನಾವು ಇದು ತಗೊಂಡಿದ್ದೀವಿ. ಸೊ ಹೀಗೆಲ್ಲ ತಗೊಂಡು ಇವರೆಲ್ಲರಲ್ಲಿನ ಇರುವಂತವನು ಯಾರು ಅಂದ್ರೆ ವಾಯುಗೆ ಎಲ್ಲ ಅರ್ಥ ಆಗುತ್ತೆ, ಇದು ಎಲ್ಲವಕ್ಕೇನೋ ಅರ್ಥವಾಯು ಆಗತ್ತೆ. ಸೊ ನೀವು ಯಾವ ಲೆವೆಲ್ಲಿ ಬೇಕಾದ್ರೂ ತಗೊಳ್ಳಿ. ಇವರೆಲ್ಲ ಮಾಡಿದ್ದಾರೆ, ನಮ್ಗೆ ಯಾರು ಇವ್ರು ಗೊತ್ತಿಲ್ಲ. ರೀ ದೇವತೆಗಳು ಮಾಡ್ತಾರೆ, ಅದು ಏನ್ರಿ ದೇವತೆಗಳು, ಅವ್ರಿಗೆ ಸಿಗತ್ತದೆ? ಇಲ್ಲಪ್ಪ, ಋಷಿಗಳು ಇದ್ದಾರೆ, ಋಷಿಗಳು ಮಾಡಿದ್ದಾರೆ. ಈ ಋಷಿ ವಂಶದಲ್ಲಿ ಬಂದಿರುವಂತದಕ್ಕೆ ಅಂಗೀರಸನ ಪರಂಪರೆಯಲ್ಲಿ ಬಂದವರೆಲ್ಲ ಇದ್ದಾರೆ. ಸೊ ಈ ಋಷಿಗಳ ಪರಂಪರೆಯಲ್ಲಿ ಬಂದ ನಾವೆಲ್ಲ ಗೋತ್ರ ಹೇಳ್ತೀವಲ್ಲ, ಸೊ ಎಲ್ಲರೂ ಮಾಡಿದ್ದಾರಪ್ಪ ಅಂತ ಹೇಳಿ ಮುಖ್ಯವಾಗಿ ಒಬ್ಬನನ್ನ ತರ್ತಾರೆ. ಯಾರಿವನು? ಯಾರಿವರು ಅಂದ್ರೆ ಬಕ ದಾಲ್ಬ್ಯ ಅಂತ. ಇದು ನಾನು ಬೇಸಿಕಲಿ ನಾನು ಹೇಳಕ್ ಮುಂದೆ ಮರ್ತೋದೆ, ನಿಮ್ಗೆ ಎಲ್ಲರಿಗೆ ಗೊತ್ತಿರೋದೆ, ಬಟ್ ಐ ವಾಂಟ್ ಟು ಸೇ ಇಟ್ ಬಿಕಾಸ್ ಎಲ್ಲರೂ ರೆಕಾರ್ಡಿಂಗ್ ಎಲ್ಲರೂ ಹೋಗುತ್ತೆ, ಬಟ್ ನಿಮ್ಗೆ ಗೊತ್ತು. ನಾನು ಈ ಪಾಠಕ್ಕೆಲ್ಲ ಉಪನಿಷತ್ ಚಿಂತನೆ ಎಲ್ಲಿ 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 ಬರುತ್ತೋ, ಅದು ಹರಿಕಥಾಂಸಾರದಲ್ಲಿ ಯೂಸ್ ಮಾಡಿದ್ರು ಎಲ್ಲಿ ಯೂಸ್ ಮಾಡಿದ್ರು, ನಾನು ಬನ್ನಂಜಿ ಆಚಾರ್ಯದು ತಗೊಳ್ತೀನಿ. ಅವರು ಅನುಭವದಿಂದ, ಯಾಕೆ ಬನ್ನಂಜಿ ಆಚಾರ್ಯ ಅಂತ ಒಂದು ಬೇರೆ ಯಾರು ನನಗೆ ಗೊತ್ತಿಲ್ಲ, ಇನ್ನೊಂದು ಬನ್ನಂಜಿ ಆಚಾರ್ಯ ಅವರು ತಮ್ಮ ಅನುಭವದಿಂದ ಈ ಉಪಾಸನೆಗಳನ್ನ ಚಿಂತನೆಗಳನ್ನ ಅನುಭವದಿಂದ ಅವರು ಸ್ವಲ್ಪ ಹೇಳ್ತಾರೆ, ಅನುಭವದಿಂದ ಹೇಳ್ತಾರೆ. ಅದು ನನಗೆ ಅದು ಅದನ್ನು ನಾನು ಡೈರೆಕ್ಟ್ ಆಗಿ ತಗೊಳ್ಳಲ್ಲ, ಐ ರನ್ ಇಟ್ ಥ್ರೂ ಕೇಶವರು, ಇದು ಹೀಗೆ ತಿಳ್ಕೊಂಡಿದ್ದೀನಿ ನೀವು ನೋಡಿ ಉಪನಿಷತ್ ಖಂಡಾರ್ಥ ನೋಡಿ. ಸೊ ಕೇಶವರಾವ್ ಮೂಲಕವಾಗಿ ಅದು ಸ್ಪಷ್ಟೀಕರಣ ಆಗತ್ತೆ. ಬಟ್ ಬನ್ನಂಜೆ ಆಚಾರ್ಯ ಕೇಶವರಾವ್ದು ಅಂತ ನಿಮ್ಗೆ ಎಲ್ಲರಿಗೆ ಗೊತ್ತೇ ಗೊತ್ತು, ಅವರೇ ನಮ್ಮ ಗುರುಗಳು. ಐ ಕೆನಾಟ್ ಡೂ ಆನ್ ಮೈ ಓನ್ ಓನ್, ಅದು 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 ಶಾಸ್ತ್ರ ವಿಹಿತವೂ ಅಲ್ಲ, ಗುರುದ್ವಾರನೇ ಹೋಗ್ಬೇಕು, ಕೇಶವರಾವೇ ಹೇಳ್ತಾರೆ ಗೊತ್ತು. ಬಟ್ ಬನ್ನಂಜೆ ಅದೇ ತಗೊಂಡಿದ್ದೀನಿ, ಅದು ಐ ಹ್ಯಾವ್ ಟು ಮೆನ್ಷನ್ ಇನ್ ಈಚ್ ಕ್ಲಾಸ್. ಉಪನಿಷತ್ ಚಿಂತನೆ ಬಂದಾಗೆಲ್ಲ ಬನ್ನಂಜೆ ಆಚಾರ್ಯದೇ ನಾನು ತಗೊಂಡಿದ್ದೀನಿ. ಸೊ ಸೊ ದಟ್ ಲೆಟ್ ಮಿ ಕ್ಲಾರಿಫೈ ದಟ್. ಸೊ ಇದು ಆದ ಮೇಲೆ ಎಲ್ಲರನ್ನು ಸೊ ಇದು ಮಾಡಿ ಮಾಡಿ ಸರಿ, ಅವರೆಲ್ಲ ಮಾಡಿದ್ದಾರೆ, ನಮಗೆ ವಾಟ್ ಈಸ್ ಇನ್ ಇಟ್ ಫಾರ್ ಅಸ್? ಅವರೆಲ್ಲ ದೊಡ್ಡ ದೊಡ್ಡ ಮನುಷ್ಯರು, ನಾವು ನಾವು ಉಪನಿಷತ್ ಹತ್ರನೂ ಹೋಗ ಐ ಮೀನ್ ಇನ್ ದ ಸೆನ್ಸ್ ನಮ್ಗೆ ಅಧಿಕಾರನೂ ಇಲ್ಲ ವೇದಕ್ಕೆ, ನಮ್ಗೆ ಎಲ್ಲಿ ಬಂತು ಅಂದ್ರೆ ಅಲ್ಲಿ ಒಂದು ಕಥೆ ಹೇಳ್ತಾರೆ. ದಟ್ ಈಸ್ ಬಕದಾಲ್ಬ್ಯ ಅಂತ. ಬಕ ಬಕ ಅಂದ್ರೆ ಬಕ ಪಕ್ಷಿಯ, ಏನ್ಪ ದೈತ್ಯ ತರ ಇದಾನಲ್ಲ ಅಂದ್ರೆ ಇಲ್ಲ. ಆ ಕಾಲದಲ್ಲಿ ಯಾವುದೇ ಒಂದು ಯಾವುದೇ ಒಂದು ಹೆಸರು ಇದ್ರು ಒಳಗಿನ ಅರ್ಥವನ್ನ ತಕೊಂಡೇ ಇಟ್ಕೊಂಡಿದ್ದಾರೆ. ಬಕ ಅಂದ್ರೆ ಬ ಕಾಮನೆ ಅಂತ ನಾವು ನೋಡಿದ್ದೀವಿ ಹರಿಕತಾಂಸದ ಬ ಕಾಮನೆ ಎಂಬುದು ಬಯಕೆ ಎಂಬುದು. ಬ ಯಾರಲ್ಲಿ ಬಯಕೆ? ಬ ಕ ಕ ಅಂದ್ರೆ ಆನಂದ ರೂಪಿ. ಇದೇ ಉಪನಿಷತ್ತೆ ಕಂ ಬ್ರಹ್ಮ ಕ ಕ ಕ ಅಂತಾನೆ ಹೇಳತ್ತ. ಆನಂದ ರೂಪ ಬ ಅದನಾದಂತ ಭಗವಂತನನ್ನ ಬಯಸುವವನು ಬಕ. ಸೊ ಒಂದೊಂದು ಹೆಸರಿಗೇನು ದೈತ್ಯ ಇದು ಇರತ್ತೆ, ಒಳ್ಳೆಯದನ್ನು ಇರತ್ತೆ. ಸೊ ಅವರು ಬಕ ಅಂತ ಬಂದಾಗ ಅವರು ಲೌಕಿಕ ಬಯಕೆ ಕಾಮನೆ ಲೌಕಿಕ ಕಾಮನೆಯಲ್ಲಿ ಇಷ್ಟ ಅದಕ್ಕೆ. ಸೊ ಅವ್ರಿಗೆ ಆ ಅರ್ಥ, ಇದಕ್ಕೆ ಇದು ಅರ್ಥ ಬರುತ್ತೆ, ಎರಡಕ್ಕೇನೋ ಬರುತ್ತೆ. ಸೊ ಈ ಬಕದ ಅಲ್ಬಿಯ ಅಂಬವನು ಏನು ಮಾಡಿದ್ದ ಅಂದ್ರೆ ಹೀಗೆ ಇದೆಲ್ಲ ತಿಳ್ಕೊಂಡಾನ. ಏನಂದ್ರೆ ಈ ವ್ರತ ಮೀಮಾಂಸ ಒಳಗೆ ವಾಯು ಪ್ರಾಣದೇವರು ಹೊರಗೆ ವಾಯು ಇದನಿಂದಲೇ ಆಗತ್ತೆ ಅಂತ ತಿಳ್ಕೊಂಡು ಈ ಋಷಿಗಳೆಲ್ಲ ಇದನ್ನೆಲ್ಲ ಚಿಂತನೆ ಮಾಡಿ ಎಲ್ಲ ಮಾಡಿದ್ರು, ಸಾಮಗಾನವನ್ನ ಮಾಡಿದ್ರು ಅಂತ ಇದನ್ನ ತುಂಬಾ ಅಧ್ಯಯನ ಮಾಡಿ ಮಾಡಿ ತಿಳಿದುಕೊಂಡ. ಏನ್ ತಿಳಿದುಕೊಂಡ? ನಾವು ನೀವು ತಿಳಿದಂತೆ ಇಲ್ಲ, ಸಾಕ್ಷಾತ್ಕಾರ ಆಯ್ತು. ಉಪನಿಷದ್ದುಗಳಲ್ಲಿ ಅವನು ತಿಳಿದ ವೇದ ಯೋ ವೇದ ಅದ ವೇದ ವಿತ್ ಹೀಗೆಲ್ಲ ಬಂದ್ರೆ ತಿಳಿದುಕೊಂಡ. ನಮ್ ತರ ಕಿವಿಲಿ ಹಾಕೊಂಡ, ಆ ಕಿವಿಲಿ ಹಾಕೊಂಡದನ್ನ ಮನಸ್ಸಿನಿಂದ ಮೆಲುಕು ಹಾಕಿದ, ಇಷ್ಟೇ ಇಲ್ಲ ಅರ್ಥ. ಕಿವಿಲಿ ಬಂದದ್ದು ಮನಸ್ಸಲ್ಲಿ ಮೆಲುಕು ಹಾಕಿ ಅದು ಧ್ಯಾನದಲ್ಲಿ ಇಟ್ಟು ಅದನ್ನ ಸಾಕ್ಷಾತ್ಕಾರವನ್ನ ಪಡೆದ ಅಂಬೋ ಅರ್ಥ ಬರುತ್ತೆ, ಅಷ್ಟು ತನಕ ಬರುತ್ತೆ. ಸೊ ಅವನಿಗೆ ಸಾಕ್ಷಾತ್ಕಾರ ಆಯ್ತಂತೆ. ಏನು ಸಾಕ್ಷಾತ್ಕಾರ ಆಯ್ತು? ದೇವ್ರ ಸಾಕ್ಷಾತ್ಕಾರ ಆಯ್ತು. ದೇವರ ಅನುಗ್ರಹ ಜೊತೆ ಜೊತೆಯಲ್ಲಿ, ಅಫ್ಕೋರ್ಸ್ ಇದು ಟುಗೆದರ್ ಇಟ್ ಗೋಸ್, ದೇವರ ಅನುಗ್ರಹ ಜೊತೆಯಲ್ಲಿ ವಾಯುದೇವರ ಅನುಗ್ರಹವೂ ಅವನಿಗೆ ಆಯ್ತು. ಏನು ವಾಯುದೇವರ ಅನುಗ್ರಹ ಎಲ್ಲಿ ಆಯ್ತು? ಅದಕ್ಕೆ ಏನ್ ಹೇಳ್ತಾರೆ? ಸಿದ್ಧಿ ಬಂತು. ಸಾಮಗಾನದ ಎಷ್ಟು ಇಷ್ಟದ ಬಂದದ್ದು ಯಾವ್ದು? ಎಲ್ಲ ಸಾಮಗಾನಕ್ಕೆ. ಸಾಮಗಾನದ ಸಿದ್ಧಿ ಬಂತು ಅಂದ್ರೆ ಸ್ವರ ಆಗಲಿ, ಸ್ವರದ ಶುದ್ಧಿ, ಸ್ವರದಲ್ಲಿ ಒಂದು ಮಾಧುರ್ಯ, ಸ್ವರದಲ್ಲಿ ನಮಗೆ ದೇವರತ್ರ ಕರ್ಕೊಂಡು ಹೋಗೋದು, ಇದು ಬಂದಾಗೆ ಅಲ್ಲಿ ವಾಯುದೇವರು ನಿಂತು ಮಾಡುತ್ತಾರೆ. ಸೊ ಆದ ಕಾರಣದಿಂದ ಅವನು ಆವತ್ತು ಹೇಳಿದ ಅಂತ. ಅವನಮ್ಮ ಅಲ್ಲಿ ವಾಯುದೇವರು ಬಂದು ಕೂತು ಬಿಟ್ಟಾಗೆ ಎಲ್ಲವೂ ದೊರಕತ್ತ. ಸ್ವರ್ಣ ಸುವರ್ಣ ಅಂತ, ಸುವರ್ಣ ಅಂದ್ರೆ ಸ್ವರಗಳು ಅಂತ ಒಂದತ್ತ, ಸ್ವರ್ಣ ಅಂದ್ರೆ ನಮ್ಗೆ ಗೊತ್ತು ಗೋಲ್ಡ್, ಎಲ್ಲವೂ ಸಿಕ್ಕತ್ತ. ಆ ರೂಪದಿಂದ ಬಂದು ಕೂತು ಬಿಟ್ರಂತ. ಸೊ ಆ ಕಾಲದಲ್ಲಿ ನೈಮಿಷಾರಣ್ಯದಲ್ಲಿ ಬರುತ್ತೆ, ನೈಮಿಷಾರಣ್ಯ ಅಂತಾನೆ ಕೊಟ್ಟಿದ್ದಾರೆ ಚಾಂದೋಗ್ಯದಲ್ಲಿ. ಅಲ್ಲಿ ಅಂದ್ರೆ ಇದು ಯಾಗ್ಬೇಕಾದ್ರೆ ಅರ್ಥ ಮಾಡ್ಬೋದು, ಇದು ಕಣ್ಣು ಮುಚ್ಚದೆ ಯಾಗ ಯಜ್ಞ ಮಾಡಿದ್ದವರು ಅಂತಾನು ಹಾಕ್ಬೋದು. ಇವಾಗ ಇರುವಂತ ನೈಮಿಷಾರಣ್ಯ ಅಂತ ಹಾಕಿದ್ದನು, ತಪ್ಪು ಏನೂ ಅಲ್ಲ. ಅಲ್ಲಿ ಅವರು ಮಾಡಿದ್ದಾಗೆ ಇವರನ್ನೇ ಬಕದಾಲ್ಬಿಯನ್ನೇ ಕರೀತಾ ಇದ್ರಂತ. ಬಕದಾಲ್ಬಿಯ ಬಂದ್ರೆ ಬಂದು ಹೇಳಿದ್ರೆ ಇಷ್ಟಾರ್ಥ ಸಿದ್ಧಿ ಆಗತ್ತೆ ಅಂತ ಅದು ಮಾಡ್ಕೊಳ್ತಾ ಇದ್ರು. ಇವೊಂದೊಂದು ಕ್ವಶನ್ ಬರ್ಬೋದು, ಯಾಕಪ್ಪ ಇವರು ಇದು ಇದು ಉಪನಿಷದರನ್ನ ಬಳಸಿ ಇಷ್ಟಾರ್ಥ ಪೂರೈಸಿ ಮಾಡ್ತಾರಲ್ಲ ಅಂದ್ರೆ, ಅವರವರಿಗೆ ಒಂದೊಂದು ಕರ್ತವ್ಯ ಇರತ್ತೆ. ಒಂದು ದೇವತೆಗಳಿಗೆ ದೇವ ಪದವಿಯನ್ನ, ಒಂದು ರುದ್ರದೇವರು ಇದ್ದಾರೆ, ರುದ್ರ ಪದವಿಯನ್ನ ಬಯಸೋದು ಅವ್ರ ಕರ್ತವ್ಯ ಅದು. ಒಂದು ರಾಜ ಇರ್ತಾನೆ, ದಶರಥ ಇರ್ತಾನೆ, ನನಗೆ ಮಗ ಬೇಕು ಅಂಬುದು ಅವನ ಕರ್ತವ್ಯ. ಬಿಕಾಸ್ ಮಗ ಅವನದಲ್ಲ, ರಾಜ್ಯಕ್ಕೆ ಉತ್ತರಾಧಿಕಾರಿಯನ್ನ ಕೊಡೋದು. ಸ್ವಾಮಿಗಳು ಇರ್ತಾರೆ, ಒಳ್ಳೆ ಶಿಷ್ಯ ಸಿಕ್ಕಬೇಕು, ಒಳ್ಳೆ ಅಂದ್ರೆ ಸ್ವಾಮಿಗಳು ನೆಕ್ಸ್ಟ್ ಫ್ಯೂಚರ್ ಸ್ವಾಮಿಗಳಲ್ಲಿ ಬರಬೇಕು, ಅದನ್ನ ಅವರು ಬಯಸೋದು ಅವರ ಕರ್ತವ್ಯ. ಬಿಕಾಸ್ ಸಮಾಜಕ್ಕೆ ಕೊಡಬೇಕು, ಸಮಾಜಕ್ಕೆ ವೇದ ಸಾಮ್ರಾಜ್ಯವನ್ನ ಒಪ್ಪಿಸಬೇಕು. ಇದೆಲ್ಲ ಅಕ್ಷೋಭ್ಯತೆ ಇದೆಲ್ಲ ನಾವು ಕೇಳ್ತೀವಿ. ಸೊ ಅವ್ರವ್ರಿಗೆ ಅದು ಕರ್ತವ್ಯ. ನಮ್ಮ ನಿಮ್ಗೆ ಬೇರೆ, ನಮ್ಗೆ ಮಕ್ಕಳು ಬೇಕು ಅಂದ್ರೆ ನಾನು ಸಂತೋಷವಾಗಿರ್ಬೇಕು ಅಷ್ಟಕ್ಕೆ, ಇದೆಲ್ಲ ಸ್ವಾರ್ಥ. ಅಲ್ಲಿ ಅವರು ಮಾಡಿದ್ದು ತಮ್ಮ ಕರ್ತವ್ಯದಲ್ಲಿ ಚ್ಯುತಿ ಆಗದೆ ಇರ್ಲಿಕ್ಕೆ ದೇವರ ಅನುಗ್ರಹ ಬೇಕು ಅಂತ ಆ ಬಯಕೆಯನ್ನು ಇಟ್ಟು ಅವರು ಪ್ರಾರ್ಥನೆ ಮಾಡ್ತಾ ಇದ್ರು. ಆವಾಗ ಈ ಬಕದಾಲ್ಬ್ಯಾಗೆ ಹೇಳಿದರೆ ಈ ಬಕದಾಲ್ಬ್ಯ ಅದನ್ನ ಮನಸ್ಸಲ್ಲಿ ಇಟ್ಟುಕೊಂಡು ಸಾಮಗಾನ ಮಾಡ್ತಾ ಇದ್ರು, ಅದಕ್ಕೆ ದೇವರು ಒಲಿತಾ ಇದ್ದ, ಹೀಗೆ ಅವರು ಮಾಡಿದರು. ಸೊ ಬಕದ ಸೊ ಅಷ್ಟು ಮಾತ್ರ ಅಲ್ಲ, ಅವನು ಇನ್ನೊಂದು ಮಾಡ್ತಾ ಇದ್ದ ಏನಂದ್ರೆ, ಯಾರ್ಯಾರು, ನಾನು ಮಾತ್ರ ಅಲ್ಲಪ್ಪ, ನನಗೆ ಸಾಕ್ಷಾತ್ಕಾರ ಆದದ್ದು ನನಗೆ ಮಾತ್ರ ಅಲ್ಲ, ಮುಂದೆ ಯಾರ್ಯಾರು ಈ ಗಾನವನ್ನ ಮಾಡ್ತಾರೆ ಅಂದ್ರೆ ನಾವು ನೀವು ನಾವು ಹೇಳ್ರಿ. ಸಾಮಗಾನ ಮಾಡ್ತೀವಿ ಅಂದ್ರೆ ನಾವೇನೋ ಭಜನೆಯಲ್ಲಿ ಹಾಡಿ ಹೇಳ್ತೀವಲ್ಲ, ನಮ್ಮ ನಮ್ಮ ಸಾಮಗಾನ, ಆ ಸಾಮಗಾನನೆ ಅದು ಏನು ಒಂದು ಸ್ವರ ಹಾಕಿ ನಾವು ಹೇಳ್ತೀವಲ್ಲ, ಅದು ಹಾಕೋದಕ್ಕೆ ಮುಂಚೆ ಈ ಉದ್ಗೀತ ನಾಮಕನಾದ ಅಕ್ಷರಂ ಉದ್ಗೀತಂ ಓಂಕಾರಂ ಎಲ್ಲ ಮೂರು ಬರತ್ತ, ಓಂಕಾರಂ ಅಲ್ಲದು ಓಂಕಾರ, ಈ ಇಷ್ಟು ಬರತ್ತ. ಈ ರೂಪದಿಂದ ವಾಯುದೇವರಲ್ಲಿ ಇರುವಂತ ಆ ನಾರಾಯಣನನ್ನ ಸ್ಮರಣೆ ಮಾಡುತ್ತಾ ಹಾಡಿ ಹೇಳಕ್ ಮುಂಚೆ ಮಾಡಬೇಕು, ಮಾಡಿದ್ರೆ ನಮ್ಮ ಅಭೀಷ್ಟಗಳನ್ನು ಪೂರೈಸ್ತಾನೆ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಇದು ಪ್ರಯೋಗ. ಸೊ ಇಷ್ಟು ತನಕ ಬಂದೀವಿ, ಇವಾಗ ಕ್ಲಾಸ್ ಟೈಮು ಆಯಿತು.